സന്ധീവയത്യഖില ശക്തിധനസ്വഹോ അന്യാംശ്ചഹസ്തചരണസ്തവനത്വഗാതീ താണാം നമോ ഭഗവതേ പുരുഷായ തുഭ്യം യസ്മാദ് ബ്രഹ്മേന്ദ്രരുദ്രാദിദേവതാനാം ശ്രിയോപി ച നാമസ്ഫൂർത്തിഃ സദാ തസ്മൈ ഹരയേ ഗുരവേ നമഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ വസതു ശ്രീമദാനന്ദതീർത്ഥേന്ദുർമോഹൃതംബരേ യദ്വചശ്ചന്ദ്രികാ സ്വാന്തസന്താപം മുനിഗൃഹ്ണതി ദേവാഃ സതതം പ്രസന്നാ ഹരൗ സുഭക്തിം മയി സന്ദേശന്തു ശ്രീ ഗുരുഭ്യോ നമഃ. ഹരിഹി ഓം. ധർമ്മക്ഷേത്രേ കുരുക്ഷേത്രേ സമവേതാദിയുത്സവഃ നാമകാഃ പാണ്ഡവാശ്ചൈവ കിമു കുരുവത സഞ്ജയ ദേവം നാരായണം നത്വാ സർവദോഷവിവർജിതം പരിപൂർണം ഗുരുശ്ചാം ഗീതാർത്ഥം യക്ഷാമി ദേശതഃ. ഗുണഗണനിലയം പതിമ്രമായാഃ ജഗദഗദഹനം ച വാസവീസൂം മുനികുലതിലകം ച പൂർണബോധം ഗുരുമതി പരമം ഗുരും ച മേ വന്ദേ ലക്ഷ്മീനാരായണം നത്വാ പൂർണബോധാം ഗുരൂനപി കുർമശ്രീകൃഷ്ണഗീതായാഃ ഭാഷ്യാദ്യുക്താർത്ഥ സംഗ്രഹം. പരമപവിത്രവാദ ശ്രീമദ് ഭഗവത്ഗീതയിൽ ഭഗവന്തനാദ ശ്രീകൃഷ്ണ അർജുനനിഗെ ಯಾವ ರೀತಿಯಾಗಿ ನಮ್ಮ ಪ್ರತಿನಿತ್ಯದ ಪ್ರತಿಕಾರ್ಯದ ಹಿನ್ನೆಲೆಯಲ್ಲಿ ನಾಹಂಕರ್ತ ಹರಿಕರ್ತ ನಾವೆಲ್ಲ ಮಾಡೋದು ದೇವರು ಮಾಡಿಸ್ತಾನೆ. ನೈವ ಕಿಂಚಿತ್ ಕರೋ ನೀತಿ ಯುಕ್ತೋ ಮನ್ಯೇತ ತತ್ವವಿತೆ ಪಶ್ಯನ್ ಶುಂಡನ್ ಸ್ಪೃಶನ್ ಜಿಧ್ರನ್ ಅಶ್ನನ್ ಗಚ್ಚನ್ ಶತನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರು ಸಹ ಅದು ಜ್ಞಾನೇಂದ್ರಿಯದ ಕೆಲಸ ಆಗಬಹುದು, ಕರ್ಮೇಂದ್ರಿಯದ ಕೆಲಸ ಆಗಬಹುದು. ಪಶ್ಯನ್ ಶೃಣ್ವನ್ ಜಿಗ್ರಹನ್ ಇವೆಲ್ಲ ಜ್ಞಾನೇಂದ್ರಿಯದ ಕೆಲಸಗಳು. ಅನಂತರ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನತಿ ಇವೆಲ್ಲ ಕರ್ಮೇಂದ್ರಿಯದ ಕೆಲಸಗಳು. ಜ್ಞಾನೇಂದ್ರಿಯದ ಕೆಲಸವಾಗಲಿ ಕರ್ಮೇಂದ್ರಿಯದ ಕೆಲಸವಾಗಲಿ ಅದೆಲ್ಲ ಮೂಲತಃ ಭಗವಂತನ ಅನುಗ್ರಹದಿಂದ ಆಗ್ತಾ ಇದೆ ಹೊರತು ಅದು ನಾನು ಸ್ವಂತ ಶಕ್ತಿಯಿಂದ ಮಾಡ್ತಾ ಇಲ್ಲ. ಇದು ತುಂಬ ಜನ ನಿತ್ಯ ಜೀವನದಲ್ಲಿ ಅದು ಅನುಭವಕ್ಕೆ ಬಂದಿರೋ ವಿಚಾರಣೆ ನಾವು ಗಮನಿಸಿರೋದಿಲ್ಲ. ಅದನ್ನು ಭಗವಂತ ಹೇಳ್ತಾ ಇದ್ದಾರೆ. ನಾವು ಏನು ಮಾಡಿದರೂ ಕೂಡ ನಾವು ಮಾಡುತ್ತೇವೆ ಅಂತ ಏನು ತಿಳ್ಕೊಡ್ತೇವೆ, ಅಲ್ಲಿ ತಪ್ಪು ತಿಳುವಳಿಕೆ ಇದೆ. ನಾವು ಮಾಡೋದಿಲ್ಲ ಅಂತ ತಿಳ್ಕೊಂಡ್ರೆ ಅಲ್ಲೂ ತಪ್ಪು ತಿಳುವಳಿಕೆ ಇದೆ. ನಾವು ಮಾಡುತ್ತೇವೆ ತಪ್ಪು ತಿಳುವಳಿಕೆ, ನಾವು ಮಾಡೋದಿಲ್ಲ ಅದು ತಪ್ಪು ತಿಳುವಳಿಕೆ. ಆದರೆ ನೈವ ಕಿಂಚಿತ್ ಕರೋಮಿ, ನಾನು ಸ್ವಂತ ಏನೂ ಮಾಡೋದಿಲ್ಲ, ಇದು ಅತಿ ಮುಖ್ಯವಾದ ಮಾತು. ನಾನು ಏನು ಮಾಡಿರ್ತೇನೋ ಅದು ನನ್ನ ಸ್ವಂತ ಶಕ್ತಿಯಲ್ಲ, ಸ್ವಾತಂತ್ರ್ಯ ಇದ್ದು ಮಾಡಿದ್ದಲ್ಲ, ಮತ್ತೊಬ್ಬನು ಮಾಡಿಸ್ತಾನೆ ನಾನು ಅದನ್ನು ಮಾಡ್ತೇನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾದ ಮಾತು. ಅದನ್ನು ಬಿಟ್ಟುಬಿಟ್ಟು ನಾನೇ ಮಾಡ್ತೇನೆ ಅಂತ ಹೇಳಿದ್ರು ತಪ್ಪೆ, ನಾನೇನೂ ಮಾಡೋದಿಲ್ಲ ಅಂದರೂ ತಪ್ಪೆ. ಮತ್ತೆ ಎರಡು ಗೊಂದಲವು, ಒಂದು ವರ್ಗದ ಜನ ನಾನು ಏನೂ ಮಾಡೋದಿಲ್ಲ, ಎಷ್ಟು ಪಾಪ ಮಾಡಿದ್ರು ನಾನು ಮಾಡಿದ್ದಲ್ಲ, ಎಲ್ಲ ದೇವರೇ ಸೇರಿದ್ದು, ಯಾಕೆ ದೇವರು ಸ್ವತಂತ್ರ ಅಂತ ಹೇಳಿದ್ದಾರಲ್ಲ, ನಾವಲ್ಲ ಅಲ್ಲ ಎಲ್ಲ ದೇವರೇ ಸೇರಿದ್ದು, ಒಂದು ಎಕ್ಸ್ಟ್ರೀಮಿಟಿ. ಇನ್ನೊಂದು ಕಡೆಗೆ ನಾನೇ ಮಾಡ್ತೇನೆ. ಹಿರಣ್ಯಕಶಿಪು ಕೇಳಿದ, ಮದನ್ಯಃ ಜಗದೀಶ್ವರಃ ಕಃ ಕ್ವಾಸೌ ಹರಿರಿತ್ಯುಕ್ತಃ ಮದನ್ಯೋ ಜಗದೀಶ್ವರಃ. ಎಲ್ಲ ಇದ್ದಾನೆ ದೇವರು, ಎಲ್ಲ ನಾನೇ ಮಾಡ್ತೇನೆ. ಏಬುಂಬಿ ಕಥ ಮಾನಸ್ಯ ಶಿರಃ ಕಾಯಾಧಾರಾಮೀತೆ. ನೋಡು, ನಿನ್ನ ತಲೆ ಹಾರಿಸಿಬಿಡ್ತೇನೆ ಪ್ರಹ್ಲಾದ, ಏನೇನೋ ಮಾತಾಡ್ತೀಯಾ, ಮುಂದೆ ಆಗಿದ್ದೇನು ಅವನ ಪ್ರಾಣ ಹೋಯ್ತೆ ಹೋರು ಪ್ರಹ್ಲಾದಿಗೆ ಏನಾಗಲೇ ಇಲ್ಲ. ಎಷ್ಟು ದುರಹಂಕಾರ, ನಾನು ಮಾಡಿಬಿಡ್ತೇನೆ ನೋಡು. ಅದೇ ಇಲ್ಲ, ಇವತ್ತು ನಮ್ಮ ಜೀವನದಲ್ಲಿ ಮಾತ್ರವೇ ಬರುತ್ತೆ, ಇಷ್ಟೊತ್ತು ನಾವೇ ಅಂದುಬಿಡ್ತೇವೆ. ಯಾವುದೇ ಕೆಲಸ ಮಾಡಿಕೊಡಿ ಅಂತಾರೆ, ಆಯಿತು ಮಾಡ್ತೇನೆ ಅಂತ ಹೇಳ್ತಾರೆ. ದಯವಿಟ್ಟು ಮಾಡಿ, ಆಯ್ತು ಮಾಡೇ ಮಾಡ್ತೇನೆ ಅಂತ ಹೇಳ್ತಾರೆ. ಖಂಡಿತ ಮಾಡಬೇಕು, ಆಯ್ತಪ್ಪ ಮಾಡ್ತೇನೆ ಅಂತ ಹೇಳ್ತಾರೆ. ನೀವು ಮಾಡಲೇಬೇಕು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ, ಇಷ್ಟು ಹೇಳಿದ್ರೆ ನಾನೇನು ಮಾಡಲಿ ಅಂತ ಹೇಳ್ತಾರೆ, ಅದು ಸಾಧ್ಯ ಇಲ್ಲ. ಯಾರು ಪ್ರಯತ್ನ ಮಾಡ್ತಾರೆ, ಆಗ ಒಂದು ಬರ್ತಾರೆ, ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಪ್ರಯತ್ನ ಮಾಡ್ತೇನೆ, ಅಲ್ಲಿಗೂ ಮುರುಕು ಮಾಡೇ ಮಾಡ್ತೇನೆ ಅಂದರೆ ಅದು ಸಾಧ್ಯ ಇಲ್ಲ. ನೀವು ಮಾತು ಕೊಟ್ಟರೆ ಜನ್ಮ ವಿಧವಾದ ಪ್ರಯತ್ನವೂ ಮಾಡ್ತೇನೆ. ಎಷ್ಟೋ ಸತಿ ಹಾಡಿದ ಮಾತು ನಡೀತೇ ಅಂತ ಏನು ಗ್ಯಾರಂಟಿ ಇಲ್ಲ. ಹಠದಿ ಬರ್ತಾರೆ ಬರ್ತೇನೆ, ಬಂದೇ ಬರ್ತೇನೆ ಬರ್ತೇನೆ, ಇನ್ನೂ ಬರ್ತೇನೆ ಅಂದ್ರೆ ನಮ್ಮ ಕೈಲಿಲ್ಲ. ಬಸ್ ಬರಬೇಕು, ಸರಿ ಇರಬೇಕು, ಟ್ರಾಫಿಕ್ ಜಾಮ್ ಆಗಿರಬಾರದು, ಎಲ್ಲ ಈ ಕೊನೆಗೆ ಇನ್ನೊಬ್ಬರು ಯಾರೋ ಮನೆಗೆ ಬಂದು ಕೊಡಬಾರದು. ಈ ಮಾತೆಲ್ಲ ಯೋಚನೆ ಮಾಡಿದರೆ ನಾವು ಹೇಳೋ ಮಾತುಗಳಿಗೆ ಏನಿರುತ್ತೆ? ಈಗ ದಿ ಕಂಡೀಷನ್ಸ್ ಈಕ್ವಲ್ ನಾವು ಮಾಡ್ತೇವೆ ಅಂತ ಅಷ್ಟೇ ಅರ್ಥನೇ ಹೊರತು, ಏನೇ ಇದ್ರೂ ಮಾಡೇ ಮಾಡ್ತೇವೆ ಅಂತ ಹೇಳೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಮಾಡೇ ಮಾಡ್ತೇವೆ ಅಂತ ಹೇಳೋದಕ್ಕೆ ಯಾರಿಗೆ ಶಕ್ತಿ ಇದೆ? ಇಲ್ವೇ ಇಲ್ಲ. ಒಂದು ಅಯೋಧ್ಯೆ ಗಲಾಟೆ ಕಾಲಕ್ಕೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆ ಮೂವತ್ತರಿಗೂ ಅವರಿಗೂ ಟೆನ್ಷನ್, ಇವರಿಗೂ ಟೆನ್ಷನ್, ಏನಾಗುತ್ತೆ ಅಂತ ಅವರಿಗೂ, ಅವನು ಯಾರು ನೋಬಡಿ ನೀವು. ಯಾತಕ್ಕೆ ಅಂತ ಕೇಳಿದ್ರೆ ನಮ್ಮ ಅಸ್ವಾತಂತ್ರ್ಯ ಎದ್ದು ಕಾಣ್ತಾ ಇದೆ ಇಲ್ಲಿ. ಅಸ್ವಾತಂತ್ರ್ಯ ಪೂರ್ಣ ನೂರಕ್ಕೆ ನೂರಷ್ಟು ಎದ್ದು ಕಾಣುತ್ತೆ. ಈ ಮಾತು ಭಗವದ್ಗೀತೆ ಹೇಳೋ ಮಾತು ಏನಿದೆ, ನಿತ್ಯ ಅನುಭವದ ಮಾತು. ನಾವು ತಿಳ್ಕೊಂಡಿಲ್ಲ ಅಂದ್ರೆ ಅನುಭವಕ್ಕೆ ಮೋಸ ಮಾಡಿಕೊಂಡಿದ್ದೇವೆ ಅಂತ ಅಷ್ಟೇ. ದೊಡ್ಡ ಸಮಾರಂಭ ಆಗೋಗ್ಬಿಡುತ್ತೆ. ಆದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ಅನ್ಕೋತಾನೆ, ಇದಾಯ್ತಾ ನಾವು ಮಾಡಿದ್ದ ಅಂತ ಕೇಳಿದ್ರೆ ಹೇ ಸಾಧ್ಯವೇ ಇಲ್ಲ, ಎಲ್ಲ ದೇವರು ಮಾಡಿಸ್ತ. ಪ್ರಾಮಾಣಿಕತೆಯಿಂದ ಒಪ್ಪಿಕೊಳ್ಳೋದಾದ್ರೆ ದೇವರು ಮಾಡಿಸ್ತ ಅಂತ ಹೇಳಲೇಬೇಕು. ನಾನು ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋನು ಆತ್ಮವಂಚನೆ ಮಾಡಿಕೊಡ್ತಾನೆ, ಯಾರದೋ ವಂಚನೆ ಅಲ್ಲ, ತನ್ನದೇ ವಂಚನೆ ಮಾಡಿಕೊಡ್ತಾನೆ. ಆಗುತ್ತೆ ಅಂತ ಅನ್ಕೊಂಡಿದ್ದು ಎಷ್ಟೋ ಸರ್ತೆ ಆಗೋದೇ ಇಲ್ಲ, ಇನ್ನೇನು ಆಗಲಾರದು ಅನ್ಕೊಂಡು ಸ್ಪಷ್ಟಾಗಿಬಿಡುತ್ತೆ. ಆಗಲಾರದು ಸಾಧ್ಯವೇ ಇಲ್ಲ ಅನ್ಕೊಂಡ ಕೆಲಸ ನೂರಕ್ಕೆ ನೂರು ಚೆನ್ನಾಗಿರುತ್ತೆ. ಆಗುತ್ತೆ ಅಂತ ನಂಬಿದ ಕೆಲಸ ಪೂರ್ತಿ ಹೋಗಿರುತ್ತೆ. ಇದೆಲ್ಲ ಏನ್ ತೋರಿಸುತ್ತೆ? ನಮ್ಮ ಕೈಯಲ್ಲಿ ಪೂರ್ಣ ಯಾವುದೂ ಇಲ್ಲೇ ಇಲ್ಲ. ಅದನ್ನು ಹೇಳೋದೇ ಇದೇ ಮಾತು. ಹಾಗಿದ್ರೆ ಪೂರ್ಣ ಕೈಯಲ್ಲಿರೋದು ಯಾರಿಗೆ? ಬುದ್ಧ ಕೃಷ್ಣ ತಾನೇ ಹೇಳುತ್ತೆ, ನನ್ನ ಕೈಯಲ್ಲಿದೆ ಅರ್ಜುನ ಅಂತ ಹೇಳುತ್ತೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಪ್ರತಿಯೊಂದು ನನ್ನ ಕೈಯಲ್ಲಿದೆ. ಈ ರೀತಿ ಹೇಳುವ ಶಕ್ತಿ ಭಗವಂತನಿಗೆ ಮಾತ್ರ ಉಂಟು. ಜಗತ್ತಿನಲ್ಲಿ ಯಾರು ಇವತ್ತು ಹೇಳಿಲ್ಲ, ಹೇಳಿದ್ರೆ ಸುಳ್ಳು ಹೇಳಿದ್ದಾರಷ್ಟೇ. ಯಾರು ಹೇಳಕ್ಕೆ ಹಠ ಮಾಡ್ತಾರೆ ಅವರೆಲ್ಲ ದೈತ್ಯರು ಹಂಚಿಕೊಳ್ತಾರೆ. ಕೊನೆ ದೈತ್ಯರು ಹಂಚಿಕೊಂಡವರೇ ಹೊರತು ಒಂದು ಸಿದ್ಧಿ ಪಡೆದವರೇ ಅಲ್ಲ. ಯಾರು ದೊಡ್ಡ ದೊಡ್ಡವರೆಲ್ಲ ಪ್ರಾಮಾಣಿಕವಾಗಿ ಬದುಕಿದವರೆಲ್ಲ ಎಲ್ಲ ದೇವರ ದಯೆ, ಎಲ್ಲ ದೇವರು ಮಾಡ್ತಿದ್ದು, ದೇವರು ಮಾಡ್ತಾನೆ, ನಾನು ಮಾಡಿದ್ದಲ್ಲ. ಸಂದರ್ಭ ಸರಿಯಾಗಿ ಇಟ್ಕೊಂಡಿರ್ತಾರೆ. ಪ್ರಾಮಾಣಿಕ ಅಧಿಕಾರಿ ಯಾರು ಏನೋ ಕೆಲಸ ಮಾಡಿ ದುಡ್ಕೊಂಡು ಹೋಗ್ತಾರೆ, ನನಗ್ಯಾಕೆ ಕೊಡ್ತೀನಿ, ಏನ್ ಮಾಡಿದೆ ಅಂತ ಕೇಳ್ತಾರೆ. ಇಷ್ಟೆಲ್ಲ ಮಾಡಿಕೊಟ್ಟಿರುತ್ತೆ ಸರ್ಕಾರ ನೇಮಿಸಿರೋದೇ ಅದಕ್ಕೆ, ನನ್ನ ಮಾಡಿಕೊಡ್ಬೇಕಾದ್ದೇ ಕೆಲಸ. ಆದ್ರೆ ನಾನು ಏನು ಹೊಸ ಉಪಕಾರ ಮಾಡಿಲ್ಲ, ನನ್ನ ಕೆಲಸ ನಾನು ಮಾಡಿದ್ದೇನಷ್ಟೇ. ಎಷ್ಟು ಸುಲಭ ಇದು, ಎಷ್ಟು ದಿನ ಆಗಲ್ಲ. ನಾನು ಇಲ್ದವರು ಫೈಲ್ ಬಂದು ಹೋಗ್ತಿದ್ದಿಲ್ರಿ, ನಾನೇ ಮಾಡಿದ್ದು. ಎಷ್ಟು ಮೋಸ ಅದಕ್ಕೆ. ಅಂದ್ರೆ ಇವನಿಗೆ ಜ್ಞಾನ ಇದೆ, ಅವನಿಗೆ ಜ್ಞಾನ ಇಲ್ಲ. ತಾನು ಅಪಾಯಿಂಟ್ಮೆಂಟ್ ಆಗಿರೋದೇ ಅದಕ್ಕೆ. ಅವನು ಮಾಡಲೇಬೇಕಾದ ಜವಾಬ್ದಾರಿ ಅವನಿಗಿದೆ. ಅದು ಅರ್ಥ ಮಾಡಿಕೊಂಡವನು ಪ್ರಾಮಾಣಿಕ ಅಧಿಕಾರಿ ಆಗಿಬಿಡ್ತಾನೆ. ಅರ್ಥ ಮಾಡಿಕೊಳ್ಳದೆ ನಾನು ಮನಸ್ಸು ಮಾಡಿದ್ರೆ ಮಾತ್ರ ಮಾಡಬಲ್ಲೆ, ಇದನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಮೋಸ ಮಾಡ್ತಾನು. ಆ ಸರ್ಕಾರಕ್ಕೂ ಮೋಸ, ಆತ್ಮವಂಚನೆ. ಪ್ರಾಮಾಣಿಕ ಎಷ್ಟು ತೀರ ಬಡವರಲ್ಲಿ ಎಷ್ಟು ಪ್ರಾಮಾಣಿಕರು ಸಿಗ್ತಾರೆ, ಅದೇ ನಾನು ಮಾಡಿದ್ದಲ್ಲ ಖಂಡಿತ ಒಪ್ಪಿಕೊಂಡ್ಬಿಡ್ತಾನೆ. ಆದ್ರೆ ದುರಹಂಕಾರ ಯಾವುದೋ ಕಾರಣಕ್ಕೆ ಬಂದ ಮನುಷ್ಯ ಮಾತ್ರ ಅದನ್ನು ಕೈ ಬಿಡ್ತಾನೆ. ಅದರ ವಿಸ್ತಾರವನ್ನೆಲ್ಲ 16ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ. ದುಷ್ಟ ಹೇಗೆ ಬದುಕ್ತಾನೆ? ನೈವ ಕಿಂಚಿತ್ ಕರೋಮಿ ಅಂತೀತ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನ್ ಅಸ್ಮಿ ಕೋನ್ಯೋಚಿ ಸದೃಶೋಮಯ. ಇದೆಲ್ಲ ದೈತ್ಯ ಶಕ್ತಿಯ ಲಕ್ಷಣ, ಆಸುರಿ ಸಂಪತ್ತಿನವನ ಲಕ್ಷಣ. ಆ ಹಿನ್ನೆಲೆಯಲ್ಲಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್. ಇವತ್ತು ಕಣ್ಣು ನೋಡ್ತು ಅಂದ್ರೆ ದೇವರ ದಯ ಅಂತ ಅರ್ಥ. ಕಣ್ಣು ನೋಡ್ತು ಅಂದ್ರೆ ಎಷ್ಟು ಫಂಕ್ಷನ್ ವರ್ಕ್ ಮಾಡಿರ್ಬೇಕು ಅಂತ. ದೇವರ ಅನುಗ್ರಹದಿಂದ ದೇವತೆಗಳು ವರ್ಕ್ ಮಾಡಬೇಕು. ನಮ್ಮ ದೇಹದ ಕಂಡೀಷನ್ ಸರಿ ಇರಬೇಕು, ಮಂದಿರಗಳು ಸರಿ ಇರಬೇಕು, ಇಷ್ಟೆಲ್ಲ ವಸ್ತು ಅಲ್ಲಿರಬೇಕು. ಆ ಜ್ಞಾನ ನಮಗೆ ಬಂದು ನೆನಪು ಉಳಿಬೇಕು. ಎಷ್ಟು ಫಂಕ್ಷನ್ ಆಗ್ಬೇಕು ಅದರೊಳಗೆ? ಒಂದು ಚೂರು ಒಂದು ವೀಲ್ ತಿರುಗುತ್ತೆ ಅಂದ್ರೆ ಕಾರಿಂದು ಎಷ್ಟು ಪ್ರೋಸೆಸ್ ಆಗಿರಬೇಕು ಅದರೊಳಗೆ? ಅಷ್ಟೆಲ್ಲ ಆದ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಕರೆಂಟ್ ಬಂದಿದೆ, ಎಷ್ಟು ಕರೆಂಟ್ ಬಂದು ಎಷ್ಟು ದೂರದಿಂದ ಕರೆಂಟ್ ಬಂದಿದೆ, ಎಷ್ಟು ವ್ಯವಸ್ಥೆ ಮಳೆ ಆಗೋದ್ರಿಂದ ಶುರುವಾಗಿದೆ. ಅದು ಮಳೆ ಆಗಿ ನೀರು ಬಂದು ಅದರಿಂದ ಜನ ಕರೆಂಟ್ ತಯಾರಾಗಿ ಅಲ್ಲಿಂದ ಬಂದು ಇಲ್ಲಿಗೆ ಬಂದು ಈ ಏರಿಯಾಕ್ಕೆ ಬಂದು ಅಲ್ಲಿ ಬಂದು ಮತ್ತೆ ವೈರ್ ಡಿಸ್ಕನೆಕ್ಟ್ ಆಗದೆ ಫ್ಯೂಸ್ ಹೋಗದೆ ಎಷ್ಟಾಗಿರ್ಬೇಕು ಅದಕ್ಕೆ? ಇಷ್ಟೆಲ್ಲ ಮರ್ತು ಅದಷ್ಟೇ ಬಂತು, ನಾ ಸ್ವಿಚ್ ಆಗಿದೆ ಬಂತು ಅಂತ ಹೇಳಿದ್ರೆ ಸ್ವಿಚ್ ಹಾಕಿದಲ್ಲಿ ಕರೆಂಟ್ ಬರುತ್ತೆ. ಹಾಗಿದ್ರೆ ಲೈಟ್ ಬರುತ್ತಾ? ಇಲ್ಲೇ ಇಲ್ಲ. ಸ್ವಿಚ್ ಹಾಕಿದ್ರೆ ಲೈಟ್ ಬರೋದು ಯಾವಾಗ? ಕರೆಂಟ್ ಇದ್ರೆ ಅಷ್ಟೇ, ಇನ್ನೂ ಇಲ್ಲೇ ಇಲ್ಲ. ಕರೆಂಟ್ ಇದ್ದು ಕನೆಕ್ಷನ್ ಇರು, ಕರೆಂಟ್ ಇರಬೇಕು, ಕನೆಕ್ಷನ್ ಇರಬೇಕು, ಎರಡು ಸರಿ ಇದ್ರೆ ಮಾತ್ರ ಬರುತ್ತೆ. ಸ್ವಿಚ್ ಹಾಕಬೇಕು. ಇದ್ರಲ್ಲಿ ಯಾವ್ದರಿಂದ ಆಯ್ತು ಅಂತ ಕೇಳಿದ್ರೆ ಎಲ್ಲವೂ ಸೇರಿ ಆಗಿರೋದು, ಎಲ್ಲವೂ ಸೇರಿ ಆಗಿದೆ ಹೊರತು ಒಂದರಿಂದ ಆಗಿಲ್ಲ. ಬೇಸಿಕಲಿ ಮಾಡಿದ್ಯಾರು ಅಂದ್ರೆ ಅದನ್ನು ಒಪ್ಪಲೇಬೇಕು. ತೇನ ವಿನ ತೃಣಮತಿ ನಚನತಿ. ಎಲ್ಲರೂ ಇನ್ನೊಬ್ಬರನ್ನ ಹಾಕ್ತಾ ಹಾಕ್ತಾ ಹೋಗ್ತಾರೆ, ದೇವರು ಮಾತ್ರ ನಾನೇ ಮಾಡಿದೆ ಅಂತ ಹೇಳ್ತಾರೆ. ಇವತ್ತು ನಾವು ದೇವರು ಅಂತ ಖಂಡಿತ ಕರ್ಕೋಬಹುದು, ಏನು ತಪ್ಪಲ್ಲ. ಯಾವಾಗ ಈ ರೀತಿ ಹೇಳಿ ನಡೆಸೋದಾದ್ರೆ ನಾನು ಮಾಡೇ ಮಾಡ್ತೇನೆ ನೋಡು, ಈಗ ಹಾಗೇ ಆಗತ್ತೆ ನೋಡು, ಎಂತ ಪ್ರಶ್ನೆ ನಡೆಸೇ ನೋಡಿಸ್ತೇನೆ ಅಂತ ನೂರಕ್ಕೆ ನೂರು ಹೇಳಿ ಆ ರೀತಿ ನಡೆಸಿಬಿಟ್ರೆ ಅವನು ಖಂಡಿತ ದೇವರು ಅಂತ ಒಪ್ಪು. ಯಾರು ಸಿಗ್ತಾರೆ ಇವತ್ತಿನ ದಿವಸ? ಸಾಧ್ಯವೇ ಇಲ್ಲ. ರಾಮದೇವರು ಹಾಗೆ ಮಾಡಿದರು, ಕೃಷ್ಣ ಹಾಗೆ ಮಾಡ್ತಾನೆ, ನರಸಿಂಹ ಹಾಗೆ ಮಾಡ್ತಾನೆ. ಒಟ್ಟು ಯಾರ್ಯಾರು ಮಾಡಿದ್ದಾರೋ ಅಲ್ಲ, ಭಗವಂತನ ರೂಪಗಳು ಮಾಡಿದ್ದಾರೆ, ಭಗವಂತನ ಭಕ್ತರು ದೇವರ ಮೇಲೆ ದಯೆಯಿಂದ ಮಾಡಿದ್ದಾರೆ, ದಯೆ ಅನುಗ್ರಹ ಸಂಪಾದನೆ ಮಾಡಿದ್ದಾರೆ ಹೊರತು ಸಂತಶಕ್ತಿಯಿಂದ ಮಾಡಿದವರಿಲ್ಲ. ಇದನ್ನು ದೇವರು ಅನ್ನೋ ಕಲ್ಪನೆ ಯಾವುದೂ ಅಲ್ಲ, ನಿತ್ಯಾನುಭವದ ಕಲ್ಪನೆ. ಅದಕ್ಕೆ ಆಚಾರ್ಯ ಬರೀತಾರೆ, ಇದು ಪ್ರತಿನಿತ್ಯ ಪ್ರತಿಯೊಬ್ಬರು ಅನುಭವಿಸ್ತಕ್ಕಂಥ ತತ್ವ. ದೇವರ ಬಗ್ಗೆ ಎಲ್ಲೋರೂ ಕೇಳಿದುಕೊಳ್ಳೋದಲ್ಲ, ಯಾರೋ ಹೇಳಿದ್ದಾರೆ ಅಂತ ನಂಬೋದಲ್ಲ, ನಮ್ಮ ಅನುಭವ ಹೇಳ್ತಾ ಇದೆ. ನೈವ ಕಿಂಚಿತ್ ಕರೋಮಿ ಇತಿ ಮನ್ನೇತ ಯುಕ್ತ ಮನ್ನೇತ ತತ್ವವಿತ್. ಯುಕ್ತ ಕರ್ಮಾಚರಣೆ ಮಾಡ್ತಾನೇ ಇದ್ದಾನೆ, ತತ್ವಜ್ಞಾನ ಇದೆ, ಕಷ್ಟ ಅನುಭವ ಬರ್ತಾ ಇದೆ ಅವನಿಗೀಗ, ಅನುಭವ ಸ್ಪಷ್ಟ ಬರ್ತಾ ಇದೆ. ಆ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್. ಇಂದ್ರಿಯಗಳು ಇಂದ್ರಿಯಗಳ ವಿಷಯಗಳಲ್ಲಿ ವರ್ತಂತೆ ಪ್ರವರ್ತಂತೆ, ಅವು ತೊಡಗ್ತಾ ಇವೆ. ಇತಿ ಧಾರಯನ್, ಇದು ಬರೀ ಒಂದು ಕೇಳಿಸುತ್ತಿದ್ರೆ ಸಾರದು. ಧಾರಯನ್ ಅನ್ನೋ ಪದ ಬಹಳ ಮುಖ್ಯವಾದದ್ದು. ಧಾರಣ ಅಂದ್ರೆ ಏನು? ಸದಾಕಾಲ ಮತ್ತೆ ಗಟ್ಟಿ ಆಗಬೇಕು. ಹೆಸರು ಕೇಳಿದ ನೋಡಿದ ಮರ್ತುಬಿಟ್ಟ, ಮತ್ತೆ ಗಟ್ಟಿ ಆಗಲಿಲ್ಲ. ಯಾವಾಗ ಕೇಳಿದ್ರು ಹೇಳೋದಕ್ಕೆ ಬಂದ್ರೆ ಅದು ಧಾರಣ ಅಂತ. ಧಾರಣ ಸಾಮರ್ಥ್ಯ, ಗ್ರಹಣ ಸಾಮರ್ಥ್ಯ ಬೇರೆ, ಧಾರಣ ಸಾಮರ್ಥ್ಯ ಬೇರೆ. ಶ್ರವಣ, ಗ್ರಹಣ, ಧಾರಣ, ಯಾರೋ ಯಾವುದೋ ಭಾಷೆ ಮಾತಾಡ್ತಾರೆ, ಕಿವಿ ಬೀಳುತ್ತೆ, ನಮ್ಗೆ ಅರ್ಥನೇ ಆಗೋದಿಲ್ಲ. ಯಾಕೆ ಭಾಷೆ ನಮಗೆ ಗೊತ್ತೇ ಇಲ್ಲ. ಶ್ರವಣ ಆಯ್ತೆ ಹೊರತು ಅದು ಗ್ರಹಣ ಆಗಲಿಲ್ಲ ನಮಗೆ. ಗ್ರಹಣ ಆಗಬೇಕಾದ್ರೆ ಆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಲ್ಲ, ಮತ್ತೆ ಗ್ರಹಣ ಆದಾಗ ಬುದ್ಧಿಗೆ ಗ್ರಹಣ ಆಗಬೇಕು, ಹಿಡಿಬೇಕು. ಬುದ್ಧಿ ಹಿಡಿಬೇಕಾದ್ರೆ ಆ ಲ್ಯಾಂಗ್ವೇಜ್ ನಮಗೆ ಬರಬೇಕು. ಇನ್ನು ಲ್ಯಾಂಗ್ವೇಜ್ ಬರುತ್ತೆ, ವಿಷಯನೇ ಗೊತ್ತಿಲ್ಲ. ಯಾವುದೋ ಮೆಡಿಕಲ್ ವಿಷಯ ಮಾತಾಡ್ತಿರ್ತಾರೆ, ಏನು ಗೊತ್ತಾಗೋದಿಲ್ಲ. ಭಾಷೆ ಗೊತ್ತು, ವಿಷಯ ತಿಳ್ಕೊಬೇಕಂತ ಅಪೇಕ್ಷೆ ಇದೆ, ಆ ಟರ್ಮ್ಸ್ ಏನು ಅರ್ಥನೇ ಆಗೋದಿಲ್ಲ. ಆದ್ರಿಂದ ಅಲ್ಲಿ ಹೋಯ್ತು ಬರ್ತಿ. ಅದು ಗ್ರಹಣದ ಪ್ರೊಸೆಸ್ ಎಷ್ಟು ಕಷ್ಟ ಇದೆ. ಶ್ರವಣದ ಪ್ರೊಸೆಸ್ ಕಿವಿ ಇದ್ರೆ ಸಾಕು, ಗ್ರಹಣದ ಪ್ರೊಸೆಸ್ಗೆ ಇಷ್ಟೆಲ್ಲ ಗೊತ್ತಿರಬೇಕು. ಭಾಷೆ ವಿಷಯ ಆ ಕಾಲಕ್ಕಾದರೆ ಸ್ಫುರಣ ಎಲ್ಲ ಆದರೆ ಅದು ವಿಷಯ ಗ್ರಹಣ ಆಯ್ತ, ವಿಷಯ ಗ್ರಹಣ. ಆಮೇಲೆ ಇಷ್ಟೆಲ್ಲ ಆಯಿತು, ಮರ್ತು ಬಿಡ್ತಾನೆ, ಧಾರಣನೇ ಇಲ್ಲ. ಧಾರಣ ಮರೆತ ಸ್ಟೋರ್ ಆಗಬೇಕು, ರೆಕಾರ್ಡ್ ಆಗೋದು. ಆಗ ನೋಡಿದ್ರೆ ಆನೆ ಇಲ್ಲೋ ಇಲ್ಲ, ಎಲ್ಲ ವಾಶ್ ಔಟ್ ಆಗಿರೋದು, ಯಾವುದು ರೆಕಾರ್ಡೇ ಆಗಿಲ್ಲ ಅವರೊಳಗೆ. ಅದಕ್ಕೆ ಧಾರಣ ಆಗಬೇಕು. ಎಷ್ಟು ಶ್ರವಣ, ಗ್ರಹಣ, ಧಾರಣ ಎಲ್ಲ ಪ್ರೊಸೆಸ್ ಸಾಮಾನ್ಯ ಅಲ್ಲ. ಅದಕ್ಕೆ ಧಾರ ಏನು? ಸದಾ ಚಿಂತನೆ ಮಾಡಬೇಕು. ಇಲ್ಲಿ ನಾವು ಯಶಸ್ಸನ್ನು ಗಳಿಸು, ನಾವು ಶ್ರವಣದ ಹಂತದಲ್ಲೇ ಇಲ್ಲ. ಇನ್ನು ಗ್ರಹಣ, ಧಾರಣ, ಚಿಂತನೆಗಳೆಲ್ಲ ಎಲ್ಲೋ ಹೋಯ್ತು. ಧಾರ ಏನ್ ಅಂತ ಹೇಳಿದ್ರೆ ಒಂದು ಯಾವುದರಲ್ಲೂ ಮರಿಬಾರ್ದು. ಪ್ರತಿಯೊಂದು ನಾವು ಯಾವುದನ್ನು ನೋಡಿದ್ರೂ ಕರೆಂಟ್ ಅಷ್ಟೇ ಜ್ಞಾಪಕ ಆಗುತ್ತೆ ನಮಗೆ. ಫ್ಯಾನ್ ನೋಡಿದ್ರು ಕರೆಂಟೆ, ದೀಪ ನೋಡಿದ್ರು ಕರೆಂಟೆ, ಎಲ್ಲ ಕರೆಂಟ್ ಜ್ಞಾಪಕ ಆಗುತ್ತೆ. ಹಾಗೆ ಏನ್ ನೋಡಿದ್ರು ದೇವ್ರ ಜ್ಞಾಪಕ ಆಗ್ಬೇಕು. ಯಾವ ಕೆಲಸ ಆಗ್ತಿದ್ರು ಕೂಡ ಓ ಇದು ದೇವರ ದಯ. ಈ ಚಿಂತನೆಯನ್ನೇ ಅಧ್ಯಾತ್ಮ ಅಂತ ಕರೆದಿದೆ. ಇದು ಯಾವಾಗಲೂ ಮಾಡೋದಲ್ಲ, ಸೈಮಿಲ್ಟೇನಿಯಸ್ ಆಗ್ತಾನೆ ಇರಬೇಕು, ಅದು ಸೈಮಿಲ್ಟೇನಿಯಸ್ ನಡೀತಾನೆ ಇರಬೇಕು. ಆ ರೀತಿ ನಡೆಸ್ತಕ್ಕಂಥ ಹಂತ ಇದೆಯಲ್ಲ, ಅದು ಸ್ಲೋ ಬರ್ತಾ 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 ಅವ್ರಿಗೆ ನ್ಯಾಚುರಲ್ ಅನಿಸಿಬಿಡುತ್ತಾನೆ. ಈದ್ ಕಲಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾನೆ, ಈದ್ ಕಲಿಬೇಕಾದ್ರೆ. ಆಮೇಲೆ ಸರಿ ಸಾಮ್ ಹಟ್ಟಿ ಹೊಡ್ಕೊತಿ ಇದಾಡ್ತಾನೆ ಬೇಕಾದ್ರೆ. ಡ್ರೈವ್ ಮಾಡ್ಬೇಕಾದ್ರಂತೂ ಮೊದಲು ಕರಿಬೇಕಾದ್ರೆ ಏನೋ ಮಾಡ್ತಿರ್ತಾನೆ. ಆಮೇಲೆ ಊರು ಒಟ್ಟಿಗೆ ಮಾಡ್ಬೇಕಾ? ಹೌದು. ಈ ಕಡೆ ನೋಡಿದ್ರೆ ಕ್ಲಚ್ ಬಿಟ್ಟಿರ್ಬೇಕು, ಇದು ಮಾಡಬೇಕು. ಆ ಕಡೆ ನೋಡಿದ್ರೆ ಆಕ್ಸಿಡೆಂಟ್ ಒತ್ತಬೇಕು, ಬ್ರೇಕ್ ಮೇಲೆ ಗಮನ ಇರಬೇಕು, ರೋಡ್ ನೋಡಬೇಕು, ಟ್ರಾಫಿಕ್ ನೋಡಬೇಕು, ಹಿಂದೆ ನೋಡಬೇಕು, ಮುಂದೆ ನೋಡಬೇಕು, ಪಕ್ಕದಲ್ಲಿ ಹರಟೆ ಹೊಡೆದ್ರೆ ಕೇಳಬೇಕು. ಇಷ್ಟಾದ್ರು ತಲೆ ಬಿಸಿಯಾಗಿಬಿಡುತ್ತಾನೆ. ಜನ್ಮದಲ್ಲಿ ಡ್ರೈವ್ ಮಾಡೋದನ್ನ ತಿಳ್ಕೊಂಡ್ಬಿಡ್ತಾನೆ. ಏನಾಗೋದೇ ಇಲ್ಲ ಬಿಡಿ, ಆಗಲಿಲ್ಲ ಹೋಗಲಿಲ್ಲ, ಮಾಡೋರು ಯಾಕೆ ಮಾಡ್ತಾರೆ ಏನು. ಆಮೇಲೆ ಕಲ್ತ ಮೇಲೆ ತಾನೇ ಹರಟೆ ಹೊಡೆದ ಮಾಡ್ತಿರ್ತಾನೆ. ಇವತ್ತು ಅಷ್ಟರ ಮಟ್ಟಿಗೆ ಹಿಂದೆ ನೋಡ್ತಾನೆ, ಇದು ಮಾಡ್ತಾನೆ, ಡೋರ್ ಹಾಕಿ ಡೋರ್ ಬೇಯ್ತು ಡೋರ್ ಹಾಕಿರ್ತಾನೆ, ತಕ್ಕೊಂಡು ಆ ಬದಲಾಕೊಂಡು ಬಿದ್ದೇ ಬಿಡ್ತಾನೆ. ಕಡೆಗೆ ಎಷ್ಟು ಬ್ಯಾಲೆನ್ಸ್ ಬಂದಿರುತ್ತೆ. ಯೋಗಿಗಳಂದ್ರೆ ಹಾಕಿ ಚಿಂತನೆ ಮಾಡಿ 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 ಆ ಹಂತವನ್ನು ತಲುಪ್ತಾರೆ. ಅದಕ್ಕೆ ಯುಕ್ತೋ ಮನ್ನೇತ ತತ್ವವಿತ್ತು. ಕರ್ಮಯೋಗ ಒಂದು ಸುಮ್ಮನೆ ಕೂತ್ರೆ ಬರೋದಲ್ಲ, ಕರ್ಮಯೋಗ ಮಾಡ್ತಾ ಮಾಡ್ತಾ ಅಭ್ಯಾಸ. ಈಜನ್ನ ಪುಸ್ತಕ ಓದಿ ಓದಿ ಈದ್ ಕಲಿಯಕ್ಕಾಗುತ್ತಾ? ಪುಸ್ತಕ ತರಿಸಿದ್ದು ತರಿಸಿದ್ದು, ನೂರಾರು ಪುಸ್ತಕ ಬರೀ ಓದ್ತಾ ನೀರಲ್ಲಿ ಎಂದೂ ಹಿಡಿದಿಲ್ಲ ಅವನು, ನೀರಲ್ಲಿ ಕಾಲೇ ಇಟ್ಟಿಲ್ಲ. ಪುಸ್ತಕ ಓದಿ ಓದಿ ಓ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವನು ಹಾಕಿದ ತಕ್ಷಣ ನೀರಿಗೆ ಹೋಗ್ಬಿಡ್ತಾನೆ, ನೀರು ಬಿತ್ತಷ್ಟು ಪಡಕ್ಕನ್ನು ನೀರು ಬಿಡ್ತಾನೆ. ಅದನ್ನು ಪ್ರಾಕ್ಟೀಸ್ ಮಾಡೋದು, ನೀರಲ್ಲಿ ಇಳಿಯೋದು ಪ್ರಾಕ್ಟೀಸ್ ಮಾಡೋದು. ನೀರಲ್ಲಿ ಇಳಿದು ಕೈಕಾಲು ಹೊಡೆದ್ರೆ ಬರುತ್ತೆ ಹೊರತು ಬರೀ ಗಾಳಿಯಲ್ಲಿ ಕೈಕಾಲು ಹೊಡೆದ್ರೆ ಬರೋದಿಲ್ಲ. ಯುಕ್ತ ಅಂದ್ರೆ ಕರ್ಮಯೋಗದಲ್ಲಿ ತೊಡಗಿದವನಾಗೇ ಮಾಡಬೇಕೆ ಹೊರತು ತೊಡಗದೆ ಮಾಡಿದರೆ ಕೆಲಸ ಆಗೋದೇ ಇಲ್ಲ. ಕರ್ಮಯೋಗದಲ್ಲಿ ತೊಡಗಬೇಕು ಮತ್ತು ಅನುಸಂಧಾನ ಇರಬೇಕು, ಎರಡು ಏಕಕಾಲಕ್ಕಾಗಬೇಕು. ಮುಂದೆ ಹೇಳ್ತಾರೆ, ಚಿಕ್ಕ ಮಕ್ಕಳು ಕಾರಲ್ಲಿ ಏನಿರೋದಿಲ್ಲ, ಡ್ರೈವಿಂಗ್ ಹೋಗ್ಬಿಡ್ತಾರೆ, ಹಿಂದೆ ಓಡ್ಕೊತಾರೆ, ಹೀಗೆ ಡ್ರೈವ್ ಮಾಡಿ ಓಡಾಡ್ತಿರ್ತಾರೆ ಪಾಪ. ಡ್ರೈವ್ ಮಾಡ್ತೇವೆ, ಓ ಕಾರ್ ಬಂದು ದಾರಿ ಬಿಡಿ ಅಂತ ಬರ್ತಿರ್ತಾರೆ ಪಾಪ, ನೋಡೋದು ನಗುತ್ತಾರೆ ಪಾಪ. ಆಟ ಅಷ್ಟೇ, ಕೊನೆ ಏನಂತಾರೆ ಅದಕ್ಕೆ ಆಟ ಅಷ್ಟೇ. ಇದು ಅಷ್ಟೇ, ನಮ್ಮ ದೇವರ ಪೂಜೆ ಎಂಬುದು ಆಟ ಆದರೆ ಪ್ರಯೋಜನ ಇಲ್ಲ, ಅದು ನಿಜವಾದ ಯೋಗ ಆಗಬೇಕು. ಯುಕ್ತೋ ಮನ್ನೇತ ತತ್ವವಿತ್. ಇಷ್ಟು ಹೇಳಿ ಈ ರೀತಿ ಮಾಡಿದ ಪ್ರಯೋಜನ ಏನು ಅಂತ ಕೇಳಿದರೆ ಪಾಪ ಬರೋದಿಲ್ಲ ಅಂತೇಳಿ. ಇದೆಲ್ಲ ನಾವು ಮಾಡೋದಿಲ್ಲ, ಕೆಲವರು ತನ್ಮೇಲೆ ನಾವು ಮಾಡೋದಿಲ್ಲ ಅಷ್ಟೇ. ಇದು ನೆಗೆಟಿವ್ ಥಿಂಕಿಂಗ್ ಆಗ ಅದು ಸಾಲದು. ದೇವರು ಮಾಡಿಸ್ತಾನೆ, ಮುಂದಿನ ಭಾಗ ಬರಬೇಕು. ನಾವು ಮಾಡಿಲ್ಲ, ದೇವರು ಮಾಡಿಸ್ತಾನೆ. ಈ ಹಂತ ತಲುಪಬೇಕಾದ್ರೆ ಭಾರಿ ಕಷ್ಟಪಡಬೇಕು. ನಾವು ಮಾಡಿಲ್ಲ ಅಂತ ಗೊತ್ತಾಗಿಬಿಟ್ರೆ, ಪ್ರಾಮಾಣಿಕತೆ ಇದ್ರೆ ನಾವು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ಯಾರು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಇವತ್ತು ಕೊಲೆಯಾಗಿದೆ ಗೊತ್ತಾಗಿಬಿಡ್ತು. ಕೊಲೆ ಮಾಡಿದವನು ಯಾರು? ಎಷ್ಟು ಕಷ್ಟ ಗೊತ್ತ ಹುಡುಕ್ಬೇಕಾದ್ರೆ. ಎಷ್ಟೋ ಸತ್ ನಿಜವಾದ ತಪ್ಪಿಸ್ಕೊಂಡು ಪಾಪ ಬೇರೆ ಪದ ಸಿಕ್ಕಾಕೊಂಡ್ಬಿಡ್ತಾನೆ. ಒಂದು ಕೊಲೆ ಮಾಡಿದಕ್ಕೆ ಎಷ್ಟು ಹುಡುಕೋದ್ರೆ ಎಷ್ಟು ಕಷ್ಟ ಆದರೆ ಈ ಜಗತ್ತು ಮಾಡಿದವನು ಹುಡುಕೋದು ಎಷ್ಟು ಕಷ್ಟ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಜಗತ್ತು ಮಾಡಿದವನು ಯಾರು? ಜಗತ್ತಿನ ಸಂಹಾರಕ ಯಾರು? ಜಗತ್ತಿನ ಪಾಲಕ ಯಾರು? ಎಷ್ಟೋ ಸತಿ ಕೆಲವರು ಆಫೀಸ್ಗೆ ಹೋಗಿರ್ತಾರೆ, ಕನ್ಸಲ್ಟ್ ಯಾರು ಅಂತ ಹುಡುಕ್ಲಿಕ್ಕೆ ಆಗೋದಿಲ್ಲ. ಕೆಡಿಗೆ ಕಾಫಿಗೆ ಹೋಗಿದ್ದಾರೆ ಅಂತವನು, ತಿಂಡಿಗೆ ಹೋಗಿದ್ದಾರೆ ಅಂತ ಲೀವ್ ಅಂತವನು, ಕೊನೆಗೆ ಬಿಟ್ಕೊಡೋದೇ ಇಲ್ಲ, ಪಾಪ ಹೋಗಿದ್ದು ಬರೋದು ಅಷ್ಟೇನೆ. ನಮ್ಗೆ ಅದನ್ನು ಹಿಡ್ಲಿಕ್ಕೆ ಆಗೋದಿಲ್ಲ, ದೇವ್ರನ್ನ ಹೇಗೆ ಹಿಡಿತೀರಿ? ಅದಕ್ಕೆ ಪುನಃ ಶಾಸ್ತ್ರದ ಸಂಪರ್ಕ ಇರಲೇಬೇಕು ಅಂತ ಹೇಳ್ತಾರೆ. ಶಾಸ್ತ್ರದ ಸಂಪರ್ಕ ಇರಲೇಬೇಕು. ಅದೇನು ಹೇಳುತ್ತದು? ಬ್ರಹ್ಮಣಿ ಆದಾಯ ಕರ್ಮಾಣಿ. ಪ್ರತಿಯೊಂದು ಕರ್ಮವನ್ನು ಕೂಡ ಭಗವಂತನಲ್ಲಿ ಒಪ್ಪಿಸಬೇಕು, ಅವನು ಮಾಡ್ತಾನೆ ಅಂತ ಚಿಂತನೆ ಇರಬೇಕು. ಇದು ಮುಂದಿನ ಸ್ಟೇಜ್, ಮುಂದಿನ ಸ್ಟೇಜ್. ಇಲ್ಲಿಗೆ ಹೆಚ್ಚು ಕಡೆ 100 ಜನ ಅಲ್ಲೇ ನಿಲ್ಲಿಸಿಬಿಡ್ತಾರೆ, 199 ಜನ. ಆದರೆ ಮುಖ್ಯವಾದ ಮತ್ತೊಂದು ಕೆಲಸ ಇದೆ, ನಾನು ಮಾಡ್ತಾ ಇಲ್ಲ, ದೇವರು ಮಾಡಿಸ್ತಾನೆ. ಮೂರನೇದು, ದೇವರು ನಮ್ಗೆ ಒಳ್ಳೇದಕ್ಕೆ ಮಾಡಿಸ್ತಾನೆ, ವೆರಿ ಇಂಪಾರ್ಟೆಂಟ್. ದೇವರು ನಮ್ಗೆ ಒಳ್ಳೇದಕ್ಕೆ ಮಾಡಿಸ್ತಾನೆ. ನಮ್ಮ ಶುಭಾರ್ಥಂ ಕಾರಯ. ಇದು ಎಷ್ಟು ಹೈಯೆಸ್ಟ್ ಥಿಂಕಿಂಗ್ ಇದು. ದೇವರು ಮಾಡಿಸ್ತಾನೆ ಅಂತ ಗೊತ್ತಾ, ಎಷ್ಟೋ ಜನ ನಮ್ಮ ದೇವರು ಹಾಳು ಮಾಡ್ತಾನೆ, ಅಯ್ಯೋ ದೇವರು ಕೆಡಿಸಿಬಿಟ್ಟ, ದೇವರು ಹಾಳು ಮಾಡಿಬಿಟ್ಟ, ದೇವರು ದೇವರ ಭಾರಿಸಿಟ್ಟು ದುರ್ಯೋಧನ ಆಗಿ ಹಾಗೆ ಮಾಡಿದ್ದು, ಕೃಷ್ಣ ಕೆಲಸ ಕೆಡಿಸಿಬಿಟ್ಟ ನಮ್ಮ ಕೆಲಸ ಅಂತ ಹೇಳಿ, ಕೃಷ್ಣ ಕೆಲಸ ಕೆಡಿಸಿಬಿಟ್ಟ, ರಾಮದೇವರು ಹಾಳು ಮಾಡಿಬಿಟ್ರು, ಹೀಗೆಲ್ಲ ಮಾಡಿ ಏನರ್ಥ? ಅದಕ್ಕೆ ದೇವ್ರ ಬಗ್ಗೆ ಒಂದು ತಿಳ್ಕೊಳ್ಬೇಕು, ಎಂದೂ ದೇವ್ರು ಕೆಟ್ಟದ್ದು ಮಾಡೋದೇ ಇಲ್ಲ ಎಂದು ಅರ್ಥ ಮಾಡ್ಕೋಬೇಕು. ದೇವ್ರು ಎಂದೂ ಕೆಟ್ಟದ್ದು ಮಾಡೋದಿಲ್ಲ. ನಮಗಾಗುತ್ತಲ್ಲ ಅಂತ ಕೇಳಿದರೆ ಅದು ದೇವ್ರು ಮಾಡಿದ್ದಲ್ಲ, ನಮ್ಮ ಪಾಪಕರ್ಮಕ್ಕೆ ತಕ್ಕೊಟ್ಟ ಫಲ ಅಷ್ಟೇ ಇರ್ಬೋದು. ದೇವರು ಸ್ವತಃ ದೋಷ ದೂರ, ದೇವರು ಸ್ವತಃ ದೋಷ ದೂರ. ಅವ್ರು ಯಾರೋ ಮಾಡಿ ಹೌದಾ, ಅಯ್ಯೋ ಬುದ್ಧಿ ಕೊಟ್ಟು ಕೆಟ್ಟ ಬುದ್ಧಿ ಇರೋ ಮಾಡಿರ್ತಾರೆ ಬಿಡಿ, ಬುದ್ಧಿನೇ ಹಾಗೆ. ದೇವ್ರು ಹಾಗೆ ಮಾಡಿ, ದೇವ್ರು ಕೆಟ್ಟ ಬುದ್ಧಿ ಅವನಾಗಿದ್ರೆ ಅಲ್ಲೇ ಇಲ್ಲ. ಮತ್ತೆ ಯಾಕಾಯ್ತು ಅಂತ ನಮ್ಮ ತಪ್ಪ, ಭಾರಿ ಒಳ್ಳೆ ಮೆಷ್ಟು ಸೊನ್ನೆ ಕೊಟ್ಟಿದ್ದಾನೆ ಅಂದ್ರೆ ಸರಿಯಾಗಿ ಬರದಿಲ್ಲ ಅಂತ. ಒಳ್ಳೆ ಎಕ್ಸಾಮ್ ಇದ್ದಾರೆ ಪಾಪ, ಒಂದು ಬರದೇ 2 ಕೊಡೋ ಪೈಕಿ, ಅವನು 1 ಮಾರ್ಕ್ಸ್ 2 ಕೊಡೋ ಪೈಕಿ, ಅವನೇ ಸೊನ್ನೆ ಕೊಟ್ಟಿದ್ದಾನೆ ಅಂದಮೇಲೆ ಎಷ್ಟು ಕೆಟ್ಟದ ಬರೆದಿರ್ಬೇಕು ಲೆಕ್ಕ ಹಾಕಿ, ಎಷ್ಟು ಕೆಟ್ಟದ ಬರೆದಿರ್ಬೇಕು. ಇಲ್ಲಿ ಎಕ್ಸಾಮ್ ಇದ್ದಾರೆ ಹಾಗೆ ನೋಡ್ತೇವಲ್ಲ, ದೇವ್ರ ಹಾಗೆ ನೋಡಬೇಕು. ನಾವು ಯಾವ ರೀತಿ ಬರೆದಿರ್ತೇವೋ ಆ ರೀತಿ ನಮಗೆ ಎಕ್ಸಾಮ್.